ಮಿಥ್ಯಾ ಸಿದ್ಧಾಂತ ದುಧ್ವಾಂತ ವಿಧ್ವಂಸನ ವಿಚಕ್ಷಣ ಜೈತೀತಾಕತ ನಿರ್ಭಾಸತಾಂ ನೌಲಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯತಿ ಗಜಕೇಸರಿ ವ್ಯಾಸತೀತ ಉರ್ಭೂಯಾದ್ ಅಸ್ಮಿಷ್ಟಾತ ಸಿದ್ಧಯೇ ತಪೋವಿದ್ಯಾವಿರಕ್ತಿಯಾದಿ ಸದ್ಘ್ನೋಗಾಕರಾನಹಂ ವಾದಿರಾಜಗುರೂನ್ ಮುಂದೆ ಐಗ್ರೀವದಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭದತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತ್ರವಿಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ತಿಂತೆಯಾಳವೆ ಆಪಾದಮೌಳಿ ಪರ್ಯಂತಂ ಗುರುನಾಮಾಕ್ತಿ ಸ್ಮರೇ ತ್ಯನ ವಿಘ್ನಃ ಶಂತಿ ಸಿದ್ಧಂತ ಮನೋರಥಾಃ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ವಿಷ್ಣು ಸಹಸ್ರನಾಮದ ಕನ್ನಡ ಸೆಷನ್ ಇವತ್ತು ಮಾಡ್ತಾ ಇದ್ದೀವಿ. ಋಷಿ ದೇವತೆ ಛಂದಸ್ಸು ಹೇಳಿಬಿಟ್ಟು ಶುರು ಮಾಡೋಣ. ವಿಶೇಷವಾಗಿ ಇವತ್ತು ಜೈತೀತರ ಆರಾಧನೆ ಆಗಿರುವ ಕಾರಣದಿಂದ ಜೈತೀತರ ಪಾದಕಮಲಗಳಿಗೆ ನಮಸ್ಕಾರವನ್ನು ವಿಶೇಷವಾಗಿ ಸಲ್ಲಿಸ್ತಾ ಅವರ ವಿಶೇಷ ಸ್ಮರಣೆಯನ್ನು ಮಾಡಿ ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತೇ ಜಪೇ ವಿನಿಯೋಗ ಓಂ ನಮೋ ಭಗವತೆ ವಾಸುದೇವಾಯ ಓಂ ವಿಶ್ವಸ್ಮೈ ನಮಃ. ಓಂ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯಪುರುಷಸಾಕ್ಷಿ ಕ್ಷೇತ್ರಜ್ಞೋಕ್ಷರಯೇವ ಚ ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹೋಪು ಶ್ರೀಮಾನ್ ಕೇಶವಪುರುಷೋತ್ತಮ ಸರ್ವಶರ್ವಶಿವಸ್ಥಾನುರ್ಭೂತಾದಿರ್ನಿಧಯ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರ. ಸೊ ನಾವು ಮೂರನೇ ಶ್ಲೋಕದ ಮೂರನೇ ಶಬ್ದ ಅದು ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರ ಅನ್ನೋದರಲ್ಲಿ ಪ್ರಧಾನ ಪುರುಷೇಶ್ವರ ಅನ್ನುವ ಶಬ್ದದ ಅರ್ಥಗಳನ್ನು ಸುಮಾರಾಗಿ ನೋಡಿದ್ದೀವಿ. ಇನ್ನೂ ಒಂದು ಕೆಲವು ವಿಶೇಷವಾದ ಅರ್ಥಗಳನ್ನು ಅದಕ್ಕೆ ಸಂಬಂಧಪಟ್ಟು ಬರುವಂತಹ ಒಂದು ಪ್ರಶ್ನೆಗಳು ಏನೇನು ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ನಾವು ಪ್ರಧಾನ ಪುರುಷ ಈಶ್ವರ ಈ ಮೂರು ಶಬ್ದಗಳನ್ನು ನೋಡಿದಾಗ ಅಲ್ಲಿ ಪ್ರಧಾನ ಪುರುಷ ಈಶವರ ಪ್ರಧಾನ ಪುರುಷ ಈಶವರ ಇಷ್ಟು ಶಬ್ದಗಳು ಅದರಲ್ಲಿದೆ. ಇದನ್ನು ನಾವು ಪಿಂಡಾಂಡದಲ್ಲಿಯೂ ಬ್ರಹ್ಮಾಂಡದಲ್ಲಿಯೂ ಎರಡು ಕಡೆ ನೋಡೋಣ. ಸೊ ಪಿಂಡಾಂಡ ಅಂದರೆ ನಮ್ಮ ದೇಹದ ಒಳಗೆ, ಬ್ರಹ್ಮಾಂಡ ಅಂದರೆ ಹೊರಗೆ ಇಡೀ ಜಗತ್ತಿನಲ್ಲಿ. ಮತ್ತು ಇದು ಕೂಡ ಬ್ರಹ್ಮಾಂಡ ನಮ್ಮ ದೇಹದ ಪಿಂಡಾಂಡದ ಹೊರಗೆ ಅಂತ ಹೇಳಿದಾಗ ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೆ ಇಷ್ಟು ಕಡೆ ನಾವು ಇದರ ಚಿಂತನೆ ಮಾಡಬಹುದು. ಇಲ್ಲಿ ನಮಗೆ ಹೊರತು ಅಂದರೆ ಲಕ್ಷ್ಮೀನಾರಾಯಣರನ್ನು ಸರಸ್ವತಿ ಬ್ರಹ್ಮರನ್ನು ಭಾರತೀ ವಾಯುಗಳನ್ನು ಅವರನ್ನು ಆರು ಜನನ್ನು ಹೊರತುಪಡಿಸಿ ಮಿಕ್ಕ ದೇವತೆಗಳನ್ನೆಲ್ಲ ಇಟ್ಟುಕೊಂಡಾಗ ಅವರೆಲ್ಲರೂ ಕೂಡ ಮತ್ತು ಅಲ್ಲಿ ಕೂಡ ಬೇರೆ ಬೇರೆ ಲೆವೆಲ್ಸ್ನಲ್ಲಿ ನಾವು ನೋಡಬಹುದು. ತಾರತಮ್ಯಾನುಸಾರವಾಗಿ ಅನೇಕ ಲೆವೆಲ್ಸ್ನಲ್ಲಿ ನೋಡಬಹುದು. ಸೊ ಮುಖ್ಯವಾಗಿ ಪಿನ್ನಾಂಡದಲ್ಲಿ ನೋಡುವಾಗ ನಾವು ಮೊದಲು ನೋಡಿದಂತೆ 36,000 ಪುರುಷ ನಾಡಿಗಳು, 36,000 ಸ್ತ್ರೀ ನಾಡಿಗಳು. ಎಡಭಾಗದಲ್ಲಿ 36,000 ಸ್ತ್ರೀ ನಾಡಿಗಳು, ಬಲಭಾಗದಲ್ಲಿ 36,000 ಪುರುಷ ನಾಡಿಗಳು. ಇಷ್ಟು ನಾಡಿಗಳಿಗೆ ಅಭಿಮಾನಿಗಳಾಗಿರುವ ಅಭಿಮಾನಿ ದೇವತೆಗಳಿದ್ದಾರೆ, ನಾಡಿಯೇ ಗತ ಅಭಿಮಾನಿ ದೇವತೆಗಳು. ಈ ಅಭಿಮಾನಿ ದೇವತೆಗಳು ಯಾರಿದ್ದಾರೋ ಅವರನ್ನು ಪುರುಷ ದೇವತೆಗಳನ್ನೆಲ್ಲರನ್ನು ಕೂಡ ನಾವು ಅಂದರೆ ಮೇಲ್ ದೇವತೆ ಯಾರಿದ್ದಾರೋ ಸ್ವರೂಪ ಇರುವವರು ಅವರನ್ನು ನಾವು ಪುರುಷ ಶಬ್ದದಿಂದ ನೋಡಿ, ಸ್ತ್ರೀ ದೇವತೆಗಳು ಯಾರಿದ್ದಾರೋ ಅವರೆಲ್ಲರನ್ನು ಕೂಡ ಎಡಭಾಗದಲ್ಲಿರುವ ಸ್ತ್ರೀ ದೇವತೆಗಳನ್ನೆಲ್ಲರೂ ಪ್ರಧಾನ ಶಬ್ದದಿಂದ ಅವರು ನೋಡುತ್ತಾ, ಈ ಪ್ರಧಾನ ಪುರುಷ ಶಬ್ದಗಳಿಂದ ವಾಚ್ಯರಾಗಿರುವ ಸ್ತ್ರೀ ಪುರುಷ ದೇವತೆಗಳು ನಾಡಿ ಅಭಿಮಾನಿ ದೇವತೆಗಳನ್ನು ಅವರನ್ನು ನಿಯಮನ ಮಾಡುವಂತಹ ಈಶ ಶಬ್ದದಿಂದ, ಈಶ ಶಬ್ದದಿಂದ ವಾಚ್ಯರಾದವರು ಡಿಫರೆಂಟ್ ಲೆವೆಲ್ಸ್ನಲ್ಲಿ ಅಂದರೆ ಈಶರು ಇವರಿಗೆ ಒಡೆಯರಾದವರು ಅಂತ ಹೇಳಿದರೆ ಇಂದ್ರಾದಿಗಳು, ಇಂದ್ರಕಾಮರು ಇಂಥವರು, ಇಲ್ಲ ಅವರಿಗಿಂತ ದೊಡ್ಡವರಾದಂತಹ ಗರುಡಶೇಷ ರುದ್ರರಾಗಲಿ, ಇವರೆಲ್ಲರನ್ನು ನಾವು ಈ ಶಬ್ದದಿಂದ ಇಟ್ಕೋಬೋದು. ಅವರೆಲ್ಲರೂ ಕೂಡ ಈಶರಾಗಿದ್ದಾರೆ. ಅವರಿಗಿಂತಲೂ ಅವರಿಗೆ ವರವನ್ನು ಕೊಡುವವನು, ಅವರಿಗಿಂತಲೂ ಶ್ರೇಷ್ಠನಾದವನು ಅಂತ ಹೇಳಿದಾಗ ಪರಮಾತ್ಮನನ್ನು ಇಟ್ಕೊಳ್ಳುವುದು. ಇಲ್ಲ ಈ ಎಲ್ಲ ದೇವತೆಗಳನ್ನು ನಾವು ಇಟ್ಕೊಂಡಾಗ ಒಳಗಿರುವವರೆಲ್ಲರೂ ಕೂಡ ಪಿನ್ನಾಂಡದಲ್ಲಿರುವ ನಾಡಿ ಅಭಿಮಾನಿ ದೇವತೆಗಳನ್ನು ನೇಮನ ಮಾಡುವಂಥ ಅವರು ಯಾರಿದ್ದಾರೋ ಅವರನ್ನು ನೇಮನ ಅಂದರೆ ಇಂದ್ರ ಶೇಷ ರುದ್ರಾದಿಗಳು ಅವರು ಅವರಿಗೆ ಈಶರಾದವರು ಅಂತ ಹೇಳಿದಾಗ ಆ ಈಶ ಶಬ್ದದಿಂದ ಬ್ರಹ್ಮವಾಯುಗಳನ್ನು ಸರಸ್ವತಿ ಭಾರತೀಯರನ್ನು ಇಟ್ಟುಕೊಂಡಾಗ ಈಶರು ಈ ನಾಲ್ಕು ಜನ ಕೂಡ ಈ ಪುರುಷ ದೇವತೆಗಳಿಗೆ ಬ್ರಹ್ಮವಾಯುಗಳು, ಶ್ರೀ ದೇವತೆಗಳಿಗೆ ಸರಸ್ವತಿ ಭಾರತೀಯರು ಅವರು ನಿಯಾಮಕರಾಗಿದ್ದಾರೆ. ಈ ಪ್ರಧಾನ ಪುರುಷರಾದ ಅಪ್ ಟು ಅಂದರೆ ಈ ಗರುಡಶೇಷ ರುದ್ರವರೆಗೂ ಇರುವಂತಹ ಎಲ್ಲ ಪುರುಷ ದೇವತೆಗಳಿಗೂ ಎಲ್ಲ ಸ್ತ್ರೀ ದೇವತೆಗಳಿಗೂ ನಿಯಮನ ಮಾಡುವಂಥವರಾಗಿರುವಂತಹ ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರು ಅವರು ಈಶರಾಗಿದ್ದಾರೆ. ಅವರಿಗೆ ವರಹ, ಅವರಿಗಿಂತ ಶ್ರೇಷ್ಠನಾದವನು, ಅವರಿಗೆ ವರಗಳನ್ನು ಕೊಡುವವನು ಆ ಪರಮಾತ್ಮ, ಅವನು ಪ್ರಧಾನ ಪುರುಷೇಶ್ವರನಾಗಿದ್ದಾನೆ. ಇದು ಪಿಂಡಾಂಡದಲ್ಲಿ ನಾವು ಯೋಚನೆ ಮಾಡಬಹುದಾಗಿದ್ದು. ಅದಾದ ಮೇಲೆ ಬ್ರಹ್ಮಾಂಡದ ಒಳಗೆ, ಬ್ರಹ್ಮಾಂಡ ಅಂದರೆ ನಮ್ಮ ದೇಹದ ಹೊರಗೆ, ಬ್ರಹ್ಮಾಂಡದ ಒಳಗೆ, ಇಲ್ಲಿ ಕೂಡ ಈ ಪ್ರಕೃತಿ ಏನೇನು ಪ್ರಕೃತಿ ಶಕ್ತಿಗಳಿವೋ ಆ ಎಲ್ಲ ಪ್ರಕೃತಿ ಶಕ್ತಿಗಳಲ್ಲಿ ಕೂಡ ಪುರುಷ ದೇವತೆಗಳು ಸ್ತ್ರೀ ದೇವತೆಗಳು ಇಬ್ಬರೂ ಅಭಿಮಾನಿಗಳಾಗಿ ಬೇರೆ. ಉದಾಹರಣೆಗೆ ಉಪಪ್ರಾಣರು ತಗೊಂಡ್ರೆ ಉಪಪ್ರಾಣರು ನಿಮನ ಮಾಡ್ತಾರೆ ಒಳಗೆ ಅಂತ ಹೇಳಿದಂತೆಯೇ ಹೊರಗೂ ಉಪಪ್ರಾಣಗಳಿದ್ದಾರೆ. ಅವರು ಹೊರಗೂ ಅವರಿಗೆ ಒಂದು ತತ್ವಾಭಿಮಾನಿತ್ವ ಇದೆ. ಹಾಗೆ ಅವರ ಪತ್ನಿಯರು ಸಹಿತವಾಗಿದ್ದು ಅವರು ಸಸ್ತ್ರೀಕಾಹ ಅಂಥೇಳಿ ದೇವತೆಗಳು ಪತ್ನಿ ಸಹಿತರಾಗಿ ನಿಯಮನ ಮಾಡ್ತಾರೆ. ಸೊ ಅವ್ರ ಪತ್ನಿಗಳಿಗೂ ಸಹಿತ ಆ ನಿಯಮನ ಶಕ್ತಿ ಒಂದು ಅವ್ರ ಜೊತೆಲಿದ್ದು ಅಭಿಮಾನಿತ್ವ ಇದೆ ಅವರಿಗೆ. ಆದ್ದರಿಂದ ಅವರ ಪತ್ನಿಯರು ಈ ಪುರುಷ ದೇವತೆಗಳು ಅವರ ಪತ್ನಿಯರು ಬ್ರಹ್ಮಾಂಡದ ಒಳಗೆ ನಮ್ಮ ದೇಹದ ಹೊರಗೆ ಇರುವ ತತ್ವಗಳಲ್ಲೆಲ್ಲದ ಕಡೆ ಕೂಡ ಇರುವವರು ಅವರು ಪ್ರಧಾನರು ಪುರುಷರು. ಯಾರಿದ್ದಾರೋ ಅಂದರೆ ಸ್ತ್ರೀ ದೇವತೆಗಳು ಪ್ರಧಾನರು, ಪುರುಷ ದೇವತೆಗಳು ಪುರುಷ ದೇವತೆಗಳು, ಇವರು ಬ್ರಹ್ಮಾಂಡದ ಒಳಗಿರುವಂಥವರು. ಇವರೆಲ್ಲರನ್ನೂ ನಾವು ಚಿಂತನೆ ಮಾಡ್ತಾ ಅವರಿಗೆ ನಿಯಾಮಕರಾಗಿರುವಂಥವ್ರು ಯಾರಿದ್ದಾರೋ ಅವರು ನಾವು ಗರುಡಶೇಷ ರುದ್ರ ಅಷ್ಟವರೆಗೂ ತಗೊಂಡು ಅವರನ್ನು ಈಶ್ವರಾಗಿ ತಗೊಂಡು ಅವರಿಗಿಂತ ಶ್ರೇಷ್ಠನಾದವನು ವರಪ್ರದಾಯಕನಾದ ನಾರಾಯಣ, ಇಲ್ಲ ಗರುಡಶೇಷ ರುದ್ರಾದಿಗಳನ್ನು ಕೂಡ ಆ ಅಭಿಮಾನಿ ದೇವತೆಗಳ ಒಳಗೆ ಸೇರಿಸಿಕೊಂಡು ಅವರಿಗೆ ಈಶರಾಗಿರುವಂಥವರು, ಅವರನ್ನು ನೇಮನ ಮಾಡುವವರು ಆದಂತಹ ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರು, ಅವರಿಗೆ ವರವನ್ನು ಕೊಡುವ ಅವರಿಗಿಂತಲೂ ಶ್ರೇಷ್ಠನಾಗಿರುವ ಪರಮಾತ್ಮ, ಅವನು ಪ್ರಧಾನ ಪುರುಷೇಶ್ವರ ಅಂಥೇಳಿ. ಇದು ಬ್ರಹ್ಮಾಂಡದ ಒಳಗಿನ ಚಿಂತನೆ. ಬ್ರಹ್ಮಾಂಡದ ಹೊರಗೆ ಹೋಗುವಾಗ ಬ್ರಹ್ಮಾಂಡದ ಹೊರಗೆ ಈ ಕೆಳಗಿನ ದೇವತೆಗಳು ಯಾರು ಇರೋದಿಲ್ಲ. ಅಲ್ಲಿ ಉತ್ತಮ ದೇವತೆಗಳು ಮಾತ್ರ, ತತ್ವಾಭಿಮಾನಿ ದೇವತೆಗಳು, ಬ್ರಹ್ಮಾಂಡದ ಹೊರಗೆ ವ್ಯಾಪ್ತಿ ಇರುವ ದೇವತೆಗಳು ಕೆಲವು ದೇವತೆಗಳು, ಅವರು ಬಹಳ ಕೆಳಗಿನ ದೇವತೆಗಳೆಲ್ಲ ಅಲ್ಲಿರೋದಿಲ್ಲ. ಸೊ ಉತ್ತಮರಾದ ದೇವತೆಗಳು ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಕೂಡ ಬ್ರಹ್ಮಾಂಡದ ಹೊರಗೆ ವ್ಯಾಪಾರ ಮಾಡುವವರು. ಅಲ್ಲಿಯೂ ಪ್ರಧಾನರು ಇದ್ದಾರೆ, ಪುರುಷರು ಇದ್ದಾರೆ, ಅಂದರೆ ಸ್ತ್ರೀ ದೇವತೆಗಳು ಪುರುಷ ದೇವತೆಗಳು. ಅವರನ್ನು ನಿಯಮನ ಮಾಡುವಂಥವನು ಈಶ ಅಂತ ಹೇಳುವಾಗ ಬ್ರಹ್ಮ ವಾಯುಗಳು ಸರಸ್ವತಿ ಭಾರತೀಯರು ಬ್ರಹ್ಮಾಂಡದ ಹೊರಗಿರುವ ರೂಪಗಳು, ಅವರನ್ನು ನಿಯಮನ ಮಾಡುವಂತಹ ಈಶರಾದವರು, ಅವರಿಗೆ ಈಶರಾದವರು ಯಾರು ಅಂತ ಹೇಳಿದರೆ ಲಕ್ಷ್ಮೀದೇವಿ ಈಶಾ. ಅಂದರೆ ಈಶನಾಥ್ ಈಶಾ ಅಂತ ಹೇಳಿದರೆ ಆ ಲಕ್ಷ್ಮಿಯನ್ನಿಟ್ಟುಕೊಂಡು ವರ, ಆ ಲಕ್ಷ್ಮಿಗೆ ವರವನ್ನು ಕೊಡುವವನು. ಇಲ್ಲ ಈಶರಾಗಿದ್ದಾರೆ ಅಂದರೆ ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರು ಅವರು ಈಶರಾಗಿದ್ದಾರೆ, ಅವರಿಗೆ ವರವನ್ನು ಕೊಡುವವನು ಪರಮಾತ್ಮ ಅಂಥೇಳಿ. ಹೀಗೆ ಬೇರೆ 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 ರೀತಿಯಲ್ಲಿ ನಾವು ಮೂರು ಕಡೆಯೂ ಕೂಡ ಪಿಂಡಾಂಡದಲ್ಲಿಯೂ, ಬ್ರಹ್ಮಾಂಡದ ಒಳಗೆ, ಬ್ರಹ್ಮಾಂಡದ ಹೊರಗೂ ಕೂಡ ಪ್ರಧಾನರನ್ನು ಪುರುಷರನ್ನು, ಸ್ತ್ರೀ ದೇವತೆಗಳನ್ನು ಪುರುಷ ದೇವತೆಗಳನ್ನು ಚಿಂತನೆ ಮಾಡ್ತಾ ಅವರನ್ನು ನಿಯಮನ ಮಾಡುವವನು ಪರಮಾತ್ಮ, ಅವರಿಗೆ ಈಶ್ವರನಾಗಿದ್ದಾನೆ, ಇಲ್ಲ ಅವರಿಗೆ ಈಶರಾದವರು ಮಧ್ಯದಲ್ಲಿರುವವರು ಅವರಿಗೆ ವರನಾಗಿದ್ದಾನೆ ಅಂಥೇಳಿ. ಹೀಗೆ ನಾವು ಭಗವಂತನ ಚಿಂತನೆಯನ್ನು ಪ್ರಧಾನ ಪುರುಷೇಶ್ವರ ಅನ್ನುವುದರಲ್ಲಿ ನಾವು ಚಿಂತನೆ ಮಾಡಬಹುದು. ಅಷ್ಟೇ ಅಲ್ಲದೆ ಇಲ್ಲಿ ಪ್ರಧಾನ ಶಬ್ದವಾಚ್ಯ ಲಕ್ಷ್ಮೀ ಸರಸ್ವತಿ ಭಾರತ್ಯ ಪುರುಷ ಶಬ್ದವಾಚ್ಯೋ ಚತುರ್ಮುಖವಾಯೌ ಈಶಾನಃ ರುದ್ರ ಇಂದ್ರ ದೇವಾದಯ ಏತೇಭ್ಯೋ ವರತ್ವಾತ್ ಪ್ರಧಾನ ಪುರುಷೇಶ್ವರ ಅಂಥೇಳಿ ಸಾಮಾನ್ಯವಾಗಿ ಕೂಡ ಪ್ರಧಾನ ಶಬ್ದದಿಂದ ಲಕ್ಷ್ಮೀ ಸರಸ್ವತಿ ಭಾರತಿಯನ್ನು, ಪುರುಷ ಶಬ್ದದಿಂದ ಚತುರ್ಮುಖ ವಾಯುಗಳನ್ನು ಇವರಿಬ್ಬರನ್ನು, ಈಶ ಶಬ್ದದಿಂದ ಈಶ ಅಂದರೆ ರುದ್ರ ಅಂತ ಪ್ರಸಿದ್ಧವಾದ ಅರ್ಥ ಇದೆ. ರುದ್ರ ಅಷ್ಟೇ ಅಲ್ಲದೆ ದೇವ ರುದ್ರ ಇಂದ್ರ ದೇವೇಂದ್ರ ಕಾಮ ಇತ್ಯಾದಿಗಳು ಯಾರಿದ್ದಾರೋ ಅವರು ಈಶ ಶಬ್ದದಿಂದ ಈ ಮೂರು ಜನನ್ನು ಕೂಡ ಏತೇಭ್ಯೋ ಅಪಿ ವರತ್ವಾತ್ ಪ್ರಧಾನ ಪುರುಷೇಶ್ವರ, ಈ ಮೂರು ಜನಕ್ಕಿಂತಲೂ ಶ್ರೇಷ್ಠನಾದವನು, ಈ ಮೂರು ಜನಕ್ಕೆ ವರವನ್ನು ಕೊಡುವವನು ಆಗಿರುವ ಕಾರಣದಿಂದ ಪರಮಾತ್ಮ ಪ್ರಧಾನ ಪುರುಷೇಶ್ವರನಾಗಿದ್ದಾನೆ ಅಂಥೇಳಿ ಇಷ್ಟುವರೆಗೂ ನಾವು ಚಿಂತನೆ ಮಾಡಿ ಇಲ್ಲಿ ಪ್ರಧಾನ ಅಂದರೆ ಪ್ರಕೃತಿ ಅಂತ ನಾವು ಶುರು ಮಾಡಿದ್ವಿ. ಸೊ ಈ ಪ್ರಕೃತಿ ಅಂತ ಹೇಳಿದಾಗ ಬೇರೆ ಬೇರೆ ಬೇರೆಯವರು ಯಾವ ಯಾವ ವಿಧವಾಗಿ ನಾವು ಅವರು ಹೇಗೆ ಚಿಂತನೆ ಮಾಡ್ತಾರೆ, ಅದಕ್ಕೆ ಬರುವ ಆಕ್ಷೇಪಗಳೇನು ಅನ್ನೋದನ್ನು ನಾವು ನೋಡೋಣ. ಪ್ರಕೃತಿ ಅಂತ ಹೇಳಿದರೆ ಈ ಪ್ರಕೃತಿ ಅನ್ನೋದು ಜೀವ ಪರಮಾತ್ಮ, ಈ ಮೂರು ಶಬ್ದಗಳು ತಗೊಂಡಾಗ ಈ ಮೂರು ಶಬ್ದಗಳನ್ನು ಯಾರ್ಯಾರು ಯಾವ ಯಾವ ರೀತಿಯಲ್ಲಿ ಒಪ್ಪಿದ್ದಾರೆ ಅಂತ ಹೇಳಿ ನಾವು ಮಾಡಿದಾಗ ತಾರ್ಕಿಕರು, ತಾರ್ಕಿಕರು ಅಂದರೆ ನೈಯಾಯಿಕರು ವೈಶೇಷಿಕರು ಇಬ್ಬರು ಕೂಡ ತಾರ್ಕಿಕರು, ನ್ಯಾಯಶಾಸ್ತ್ರ ಸೊ ಆಮೇಲೆ ವಿಶೇಷ ವೈಶೇಷಿಕ ಸೂತ್ರಗಳು ಇವುಗಳನ್ನು ಅವಲಂಬಿಸುವವರು ತಾರ್ಕಿಕರು, ನೈಯಾಯಿಕರು ವೈಶೇಷಿಕರು ಅವರನ್ನು ತಾರ್ಕಿಕರು ಅಂತ ಕರೀತಾರೆ. ಇವರು ಜೀವ ಈಶ್ವರ ಒಪ್ಪುತ್ತಾರೆ, ಪ್ರಕೃತಿ ಬೇಡ, ಅವ್ರಿಗೆ ಪ್ರಕೃತಿ ಬೇಕಾಗಿಲ್ಲ, ಪರಮಾತ್ಮನಿಗೆ ಪ್ರಕೃತಿ ಅವಶ್ಯಕತೆಯಿಲ್ಲ, ಅವನು ಪ್ರಕೃತಿ ಮೇಲೆ ಯಾಕೆ ಆಧಾರ ಪಡೆಯಿರಬೇಕು, ಅವನು ತಾನೇ ಉಪಾದಾನ ಕಾರಣ ಆಗಿಬಿಡ್ತಾನೆ. ಆದ್ದರಿಂದ ಪ್ರಕೃತಿ ಅನ್ನುವ ಇನ್ನೊಂದು ಉಪಾದಾನ ಕಾರಣ ಬೇಕಾಗಿಲ್ಲ. ಜೀವ ಪರಮಾತ್ಮ ಎರಡೇ ಪ್ರಪಂಚದಲ್ಲಿ ಇರುವವರು. ಈ ಪ್ರಪಂಚದಲ್ಲಿ ಕಾಣುವ ಪ್ರತಿಯೊಂದು ವಸ್ತುವು ಪರಮಾತ್ಮ ತಾನೇ ಆಗಿದ್ದಾನೆ, ಅಂದರೆ ಇಲ್ಲಿರುವ ಪ್ರತಿಯೊಂದು ಜಡ ಪದಾರ್ಥವು ಪರಮಾತ್ಮನೇ ಆಗಿದ್ದಾನೆ, ಪ್ರತಿಯೊಂದು ಪರಮಾತ್ಮ ತಾನಾಗಿದ್ದಾನೆ. ಯಾವುದು ಜಡವಲ್ಲವೋ ಅಲ್ಲಿ ಚೇತನರು ಎರಡು ವಿಧವಾದ ಚೇತನಗಳು, ಜೀವಾತ್ಮರಿದ್ದಾರೆ ಪರಮಾತ್ಮ ಇದ್ದಾನೆ. ಸೊ ಎರಡು ವಿಧವಾದ ಚೇತನರು, ಪರಮಾತ್ಮ ತಾನು ಬಹಳ ಸರ್ವಶಕ್ತಿಮಂತ ಆದ ಕಾರಣದಿಂದ ತಾನೇ ಜಡ ವಸ್ತುಗಳಾಗಿ ಬರ್ತಾನೆ, ಅವನ ಪ್ರಕೃತಿಯ ಅವಶ್ಯಕತೆ ಇಲ್ಲ. ಸೊ ಪ್ರಕೃತಿ ಬೇಕಾಗಿಲ್ಲ ಅಂತ ಹೇಳಿ ಈ ನೈಯಾಯಿಕ ವೈಶೇಷಿಕರು ಪ್ರಕೃತಿಯನ್ನು ಒಪ್ಪುವುದಿಲ್ಲ, ಜೀವನನ್ನು ಪರಮಾತ್ಮನನ್ನು ಈಶ್ವರನ್ನು ಒಪ್ಪುವವರು ಆಗಿದ್ದಾರೆ. ಸೊ ಪ್ರಕೃತಿ ಜೀವ ಈಶ್ವರಲ್ಲಿ ಜೀವ ಈಶ್ವರನ್ನು ಒಪ್ಪುತ್ತಾರೆ ತಾರ್ಕಿಕರು, ಇಲ್ಲ ನ್ಯಾಯ ವೈಶೇಷಿಕರು, ಇಲ್ಲ ನೈಯಾಯಿಕರು ವೈಶೇಷಿಕರು. ಇವರು ಪ್ರಕೃತಿ ಒಪ್ಪದೆ ಜೀವ ಈಶ್ವರನ್ನು ಒಪ್ಪುವವರಾಗಿದ್ದಾರೆ. ಮತ್ತೆ ಸಾಂಖ್ಯರು, ಸಾಂಖ್ಯರಂದರೆ ನಿರೀಶ್ವರ ಸಾಂಖ್ಯರು, ಇದು ಪರಮಾತ್ಮ ಕಪಿಲರೂಪನಾಗಿ ದೇವಹೂತಿಯಲ್ಲಿ ಅವತಾರ ಮಾಡಿದ್ದಾನೆ, ಆವಾಗ ಅವನು ಹೇಳಿದ ಸಾಂಖ್ಯಶಾಸ್ತ್ರ ಅದು ಶುದ್ಧವಾದ ಸ ಈಶ್ವರ ಸಾಂಖ್ಯ, ಅದು ಶುದ್ಧವಾದ ಈಶ್ವರ ಸಾಂಖ್ಯ ಅಂಥದ್ದು ಅಲ್ಲದೆ ಅದಕ್ಕಿಂತ ಬಹಳ ಬೇರೆ ಸಮಯದಲ್ಲಿ ಕಪಿಲ ನಾಮಕ ಇನ್ನೊಂದು ಋಷಿ, ಅದು ಒಂದು ವೃದ್ಧದೇವರ ಆಜ್ಞೆಯಿಂದಾಗಿರಬಹುದು, ಬೇರೆ ಯಾವುದೋ ಕಾರಣಗಳಿಂದಿರಬಹುದು. ಆದ್ದರಿಂದ ನಿರೀಶ್ವರ ಸಾಂಖ್ಯ ದೇವರು ಬೇಕಾಗಿಲ್ಲ, ಯಾಕೆ ಈಶ್ವರ ಒಂದು ಶಕ್ತಿ ಬೇಕಾಗಿಲ್ಲ, ನಾವು ಪ್ರಕೃತಿ ಆಮೇಲೆ ಜೀವ ಇಬ್ಬರಿದ್ದರೆ ಸಾಕು, ಆ ಜೀವ ಅಂದರೂ ಆ ತಾವು ತಾವು ಮಾಡುವ ಕರ್ಮಗಳಿಂದೆಲ್ಲ ಆಗತ್ತೆ. ಸೊ ಆದ್ದರಿಂದ ಪ್ರಕೃತಿಯನ್ನು ಮತ್ತು ಜೀವನನ್ನು ಒಪ್ಪುತ್ತಾರೆ, ಈಶ್ವರನನ್ನು ಒಪ್ಪೋದಿಲ್ಲ. ಪರಮಾತ್ಮ ಬೇಕಾಗಿಲ್ಲ, ಈಶ್ವರ ಅನ್ನೋ ಒಂದು ವಸ್ತು ಬೇಕಾಗಿಲ್ಲ, ಸರ್ವೋತ್ತಮನಾದವನೊಬ್ಬನು ಬೇಕಾಗಿಲ್ಲ. ಯಾಕೆ ಸರ್ವೋತ್ತಮ ಇದ್ದಾನೆ ಅಂತ ಹೇಳಿದೆ ಮತ್ತು ಅವನಕ್ಕಿಂತ ಉತ್ತಮ ಇನ್ನೊಬ್ಬನೇ ಅಲ್ಲ ಅಂತ ಹೇಗೆ ಹೇಳಕ್ಕೆ ಬರುತ್ತೆ, ಇದೆಲ್ಲ ಹೇಳಕ್ಕೆ ಬರೋದಿಲ್ಲ. ಆದ್ದರಿಂದ ಈಶ್ವರನನ್ನು ಒಪ್ಪದೆ ಪ್ರಕೃತಿಯನ್ನು ಮತ್ತು ಜೀವರನ್ನು ಒಪ್ಪುವಂಥವರು ಸಾಂಖ್ಯರು, ಅದೇ ವಿಧವಾಗಿ ಯೋಗ ಶಾಸ್ತ್ರದಲ್ಲಿ ಕೂಡ ಕೆಲವು ಜನ. ಸೊ ಈಗ ಯೋಗ ಸಾಂಖ್ಯರಲ್ಲಿ ಅವರು ಹೀಗೆ ಈಶ್ವರನನ್ನು ಒಪ್ಪದೆ ಪ್ರಕೃತಿಯನ್ನು ಮತ್ತು ಜೀವರನ್ನು ಒಪ್ಪುತ್ತಾರೆ. ಆಮೇಲೆ ಪ್ರಕೃತಿಯನ್ನು ಈಶ್ವರನನ್ನು ಇಬ್ಬರನ್ನು ಒಪ್ಪೋದಿಲ್ಲ, ಜೀವರನ್ನು ಜೀವಾತ್ಮ ಅನ್ನೋದಿದೆ, ಜೀವ ಗೋಸ್ ಮೈಗ್ರೇಟ್ಸ್ ಬಾಡಿ ಟು ಬಾಡಿ, ಜೀವಾತ್ಮ ಅನ್ನೋದಿದ್ದಾನೆ. ಸರ್ವೋತ್ತಮನಾದ ಈಶ್ವರ ಪರಮಾತ್ಮ ಇಲ್ಲ, ಪ್ರಕೃತಿಯು ಕ್ಷಣಿಕ, ಎಲ್ಲ ಕ್ಷಣಿಕವಾದ. ಆದ್ದರಿಂದ ಈ ಬೌದ್ಧ ಜನರು ಇವರೆಲ್ಲರೂ ಕೂಡ ಏನು ಮಾಡ್ತಾರೆ, ಅವರು ಪ್ರಕೃತಿ ಒಪ್ಪೋದಿಲ್ಲ, ಈಶ್ವರ ಒಪ್ಪೋದಿಲ್ಲ, ಜೀವ ಒಬ್ಬನ್ನೇ ಒಪ್ತಾರೆ. ಜೀವ ಅಂಬೋದು ಮಾತ್ರ ಇದೆ ಅಷ್ಟೇ, ಇನ್ನು ಯಾವುದು ಬೇಕಾಗಿಲ್ಲ. ಜೈನ ಬೌದ್ಧರಿಗೆ ಜೀವ ಇದ್ದರೆ ಸಾಕು, ಇನ್ನು ಯಾವುದು ಬೇಡ, ಪ್ರಕೃತಿ ಇದೆಲ್ಲ ಒಂದು ಮಿಥ್ಯಾಭೂತವಾಗಿರುವಂಥ ರೀತಿಯಲ್ಲಿ ಆ ವಿಧವಾಗ ಅಂದರೆ ಅದು ಕ್ಷಣಿಕ, ಏನೂ ಇಲ್ಲ, ಪರಮಾತ್ಮ ಅನ್ನೋ ಒಂದು ಸರ್ವೋತ್ತಮವಾದ ಒಬ್ಬನು ಇಲ್ಲ ಅಂತ ಹೇಳುವಂಥವರು ಜೈನರು ಬೌದ್ಧರು. ಮತ್ತು ನಾಸ್ತಿಕರು ಚಾರ್ವಾಕರು ತಗೊಂಡ್ರೆ ಅವರು ಕೆಲವರು ಪ್ರಕೃತಿ ಈಶ್ವರ ಜೀವರನ್ನು ಯಾರನ್ನೂ ಒಪ್ಪೋದಿಲ್ಲ, ಕೆಲವರು ಅಂದರೆ ಈ ಪ್ರಕೃತಿ ಅನ್ನೋದು ಕೂಡ ಈಸ್ ಜಸ್ಟ್ ಇನ್ ದ ಹೈ ಆಫ್ ದ ಬಿಹೋಲ್ಡರ್ ಅಷ್ಟೇ ಅಂಥೇಳಿ, ಯಾವುದೂ ಇಲ್ಲ, ಎಲ್ಲ ಜಸ್ಟ್ ಸ್ಥಿರವಾಗಿ ಯಾವುದನ್ನು ಒಪ್ಪೋದಿಲ್ಲ. ಕೆಲವು ಜನ ಪ್ರಕೃತಿಯನ್ನು ಒಪ್ಪುತ್ತಾರೆ, ಸೈಂಟ್ ಅಂತೇಳಿ ಪ್ರಕೃತಿಯನ್ನು ಒಪ್ಪುವವರು ಜೀವ ಪರಮಾತ್ಮನ ಒಪ್ಪೋದಿಲ್ಲ, ಇಲ್ಲ ಪ್ರಕೃತಿ ಜೀವ ಪರಮಾತ್ಮ ಯಾವುದನ್ನು ಒಪ್ಪೋದಿಲ್ಲ. ಹೀಗೆ ಎರಡು ವಿಧವಾದಂತಹ ಚಾರ್ವಾಕರು ಇಲ್ಲ ನಾಸ್ತಿಕರು, ನಾಸ್ತಿಕ ಚಾರ್ವಾಕರಲ್ಲಿ ಜೀವ ಪರಮಾತ್ಮನಂತವರು ಒಪ್ಪೋದಿಲ್ಲ, ಅದು ಪ್ರಕೃತಿಯನ್ನು ಕೆಲವರು ಒಪ್ಪುತ್ತಾರೆ, ಕೆಲವರು ಒಪ್ಪೋದಿಲ್ಲ. ಹೀಗೆ ಅವರಲ್ಲಿ ಆ ವಿಧವಾದ ಪರಿಸ್ಥಿತಿ ಇದೆ. ಆದರೆ ವೇದಾಂತ ಶಾಸ್ತ್ರವನ್ನು ಓದಿದವರು ಅವರೆಲ್ಲರೂ ಕೂಡ ಪ್ರಕೃತಿ ಮತ್ತು ಈಶ್ವರ ಮತ್ತು ಜೀವ ಮೂರನ್ನು ಒಪ್ಪುತ್ತಾರೆ. ಅದರಲ್ಲಿ ಮತ್ತು ವೇರಿಯೇಷನ್, ಜೀವ ಈಶ್ವರಕ್ಕೆ ಆಯ್ಕೆ ಹೇಳುವವರು ಅದ್ವೈತಿಗಳು ಅದು ಬೇರೆ. ಆದರೆ ಮೂರು ಒಂದು ವಸ್ತುಗಳಿದೆ ಅನ್ನೋದು ಅಷ್ಟುವರೆಗೆ ಆ ಸ್ಟಾರ್ಟಿಂಗ್ನಲ್ಲಿ ಒಪ್ಪುತ್ತಾರೆ. ಅಂದರೆ ಎಲ್ಲರೂ ಕೂಡ ಪ್ರಕೃತಿ ಅನ್ನೋದು ಒಂದಿದೆ, ಜೀವ ಒಂದಿದೆ, ಈಶ್ವರ ಇದ್ದಾನೆ, ಮೂರನ್ನು ಒಪ್ಪುವರಾಗಿದ್ದಾರೆ ವೇದಾಂತಿಗಳು. ಅದರಲ್ಲಿ ಅದರ ಸರಿಯಾದ ರೂಪವನ್ನು, ನಿಜವಾಗಿ ಪ್ರಕೃತಿ ಯಾವುದು, ಜೀವ ಯಾವುದು, ಈಶ್ವರ ಯಾವುದು, ಅವರಲ್ಲಿರುವ ಭೇದಗಳು ಎಂಥದ್ದು, ಈ ಪಂಚಭೇದಾತ್ಮಕವಾದ ಪ್ರಪಂಚದ ಸರಿಯಾದ ಸ್ಥಿತಿಯನ್ನು ಒಪ್ಪಿದವರು, ಮಧ್ವ ಸಿದ್ಧಾಂತದಲ್ಲಿ ಪೂರ್ಣವಾದ ಒಂದು ರೂಪ ಬಂದಿದೆ. ಈ ವಿಧವಾಗಿ ಈ ಮೂರು ವಿಧವಾಗಿರುವಾಗ ನೀವು ಆಕಮ್ಸ್ ರೇಜರ್ ಅಂತೇಳಿ ಒಂದು ಮಾತು ಕೇಳಿರ್ಬೋದು. ಆಕಮ್ಸ್ ರೇಜರ್ ಅಂತ ಹೇಳಿದರೆ ಲೀಸ್ಟ್ ಅಸಂಪ್ಷನ್ಸ್ ಇರೋ ಸಿದ್ಧಾಂತ ಒಳ್ಳೆಯದು ಅಂತೇಳಿ ಬೇಸಿಕ್ ಆಗದೆ, ಯಾಕಂದರೆ ದ ಮೋರ್ ದ ಅಸಂಪ್ಷನ್ಸ್ ಯು ಮೇಕ್ ದ ಮೋರ್ ಇಟ್ ಬಿಕಮ್ಸ್ ಕ್ವಶ್ಚನಬಲ್ ಅಂತೇಳಿ. ಆದ್ದರಿಂದ ನೀವು ಲೀಸ್ಟ್ ಅಮೌಂಟ್ ಆಫ್ ಅಸಂಪ್ಷನ್ಸ್ ಮಾಡಬೇಕು. ಈ ಮೂರನ್ನು ಒಪ್ಪಿದ್ದೀರಾ ನೀವು ಅಂತ ಹೇಳಿದರೆ ನೀವು ಮೇಡ್ ಮ್ಯಾಕ್ಸಿಮಮ್ ಅಸಂಪ್ಷನ್ಸ್, ಮೂರನ್ನು ಒಪ್ಪುವುದರ ಕಾರಣದಿಂದ ಯು ಆರ್ ಮೇಕಿಂಗ್ ಮ್ಯಾಕ್ಸಿಮಮ್ ಅಸಂಪ್ಷನ್. ಆದ್ದರಿಂದ ಆಕಮ್ಸ್ ರೇಜರ್ ತರಹ ನೋಡಿದಾಗ ನೀವು ಅಸಂಪ್ಷನ್ಸ್ ಕಲ್ಪನಾ ಗೌರವ ಜಾಸ್ತಿ, ಕಲ್ಪನಾ ಗೌರವ ಅಂತಾರೆ ಅದನ್ನು. ಕಲ್ಪನಾ ಅಂದರೆ ನೀವು ಜಾಸ್ತಿ ಕಲ್ಪನೆ ಮಾಡಿದ್ದೀರಾ, ಕಲ್ಪನಾ ಗೌರವ ಬರ್ತಾ ಇದೆ ನಿಮಗೆ. ಟೂ ಮಚ್ ಆಫ್ ಅಸಂಪ್ಷನ್ ಆಗಿದೆ, ಈ ಮೂರನ್ನು ನೀವು ಒಪ್ಪಿದ್ದೀರಾ ಅಂತ ಹೇಳಿ ಆಕ್ಷೇಪ ಮಾಡುವವರು ಇದ್ದಾರೆ. ಅದಕ್ಕೇನು ಸಮಾಧಾನ ಅಂತ ಹೇಳಿದರೆ, ಈ ಮೂರನ್ನು ಒಪ್ಪುವುದು ನಿಜವಾಗಿ ಆಕಮ್ಸ್ ರೇಜರ್ಗೆ ಅನುಕೂಲವಾಗಿರುವಂಥದ್ದು. ಯಾಕಂದರೆ ಈ ಮೂರನ್ನು ಒಪ್ಪುವುದರ ಮೂಲಕವಾಗಿ ಅನೇಕ ವಿಧವಾದದ್ದನ್ನು ಎಕ್ಸ್ಪ್ಲನೇಷನ್ ಕೊಡಲಿಕ್ಕಾಗತ್ತೆ. ಈ ಮೂರನ್ನು ಸರಿಯಾಗಿ ಒಪ್ಪದೇ ಇದ್ದರೆ ಈ ಅಸಂಪ್ಷನ್ಸ್ ಬಿಕಮ್ಸ್ ಇವನ್ ಮೋರ್ ಆ್ಯಕ್ಚುಲ. ಯಾಕೆ ಅಂತ ಹೇಳಿದರೆ, ಇದು ಯಾಕಾಯಿತು, ಅದು ಯಾಕೆ, ಅದೇ ಆಕ್ಸಿಡೆಂಟಲ್, ಇದು ಯಾಕೆ, ಅದೇ ಆಕ್ಸಿಡೆಂಟಲ್, ಕೋಇನ್ಸಿಡೆಂಟಲ್ ಅಂತೇಳಿ ಎಲ್ಲವನ್ನೂ ಎಲ್ಲದಕ್ಕೂ ಅಸಂಪ್ಷನ್ ಮಾಡಬೇಕಾಗಿ ಬರುತ್ತೆ. ಈ ಮೂರನ್ನು ಒಪ್ಪದೆ ಇನ್ನು ಅನೇಕ ವಿಧವಾದದ್ದನ್ನು ಒಪ್ಪಬೇಕು. ಇದು ಯಾಕೆ ಅಂದರೆ ಇದು ಅಸಂಪ್ಷನ್, ಇದು ಆಕ್ಸಿಡೆಂಟ್, ಹೌ ಡು ಯು ನೋ ಇಟ್ ಇಸ್ ಆಕ್ಸಿಡೆಂಟಲ್, ದಟ್ಸ್ ಅನ್ ಅಸಂಪ್ಷನ್ ಅಷ್ಟೇ. ಇದು ಆಕ್ಸಿಡೆಂಟಲ್, ಅದೇ ಯಾಕೆ, ಎಲ್ಲವೂ ಕೂಡ ಬೈ ಚಾನ್ಸ್ ಆಯಿತು, ಬೈ ಚಾನ್ಸ್ ಆಯಿತು, ಹೇಗೆ ಗೊತ್ತಪ್ಪ ನಿನಗೆ, ದಟ್ಸ್ ಅನ್ ಅಸಂಪ್ಷನ್ ಅಷ್ಟೇ. ಆದ್ದರಿಂದ ಇವು ಮೂರು ಒಪ್ಪದೇ ಇರುವವರು ದೇ ಹ್ಯಾವ್ ಟು ಮೇಕ್ ಎ ಲಾಟ್ ಮೋರ್ ಅಸಂಪ್ಷನ್ಸ್. ಆದ್ದರಿಂದ ಆ ಮೂರನ್ನು ಒಪ್ಪದೇ ಇರೋ ಒಪ್ಪುವುದು ಜಾಸ್ತಿ ಅಸಂಪ್ಷನ್ ಅಲ್ಲ, ಈ ಮೂರನ್ನು ಒಪ್ಪದೇ ಇರುವುದೇ ಜಾಸ್ತಿ ಅಸಂಪ್ಷನ್ ಆಗತ್ತೆ ಅನ್ನೋದು ನಾವು ಕೊಡಬೇಕಾಗಿದೆ ಸಮಾಧಾನ ಆಗದೆ. ಅಷ್ಟೇ ಅಲ್ಲದೆ ನಾವು ಯೋಚನೆ ಮಾಡಿದಾಗ ಕೂಡ ಯಾವುದೇ ಒಂದು ಕಾರ್ಯ ಪ್ರಪಂಚದಲ್ಲಿ ನಡಿಬೇಕಂತ ಹೇಳಿದರೆ, ಮಡಿಕೆ ಮಾಡೋದಾಗಲಿ, ಪಾಟ್ ಮೇಕಿಂಗ್, ಎಲ್ಲಿ ನಾವು ನೋಡಿದರೂ ಅಲ್ಲಿ ನಾವು ಮೂರನ್ನು ನೋಡ್ತೀವಿ. ಯಾವ ಕಾರ್ಯ ನಡಿಬೇಕಂದ್ರೆ ಅದಕ್ಕೆ ಒಂದು ಉಪಾದಾನ ಕಾರಣ ಇಲ್ಲದೆ ಆಗೋದಿಲ್ಲ. ವಿ ನೀಡ್ ಎ ಮೆಟೀರಿಯಲ್ ಕಾಸ್ಟ್. ಸೊ ಮೆಟೀರಿಯಲ್ ಕಾಸ್ ಇಲ್ಲದೆ ಯಾವುದು, ಬಟ್ಟೆ ಬರಬೇಕಂದ್ರೆ ನೂಲು ಬೇಕು, ನೂಲು ಬರಬೇಕಂದ್ರೆ ಹತ್ತಿ ಬೇಕು, ಹೀಗೆ ಒಂದಕ್ಕೊಂದು ಕಾರಣ ಆಗಿದೆ. ಸೊ ಆದ್ದರಿಂದ ಯಾವುದು ಇಲ್ಲದೆ ವಸ್ತ್ರ ಬರಲಿ ಅಂದರೆ ಬರೋದಿಲ್ಲ. ಸೊ ಬಟ್ಟೆ ಬರಬೇಕಂದ್ರೆ, ಮಡಿಕೆ ಬರಬೇಕಂದ್ರೆ ಮಣ್ಣು ಬೇಕು, ಹೀಗೆ ಎಲ್ಲದಕ್ಕೂ ಒಂದು ಉಪಾದಾನ ಕಾರಣ ಬೇಕಾಗಿದೆ. ಅದಕ್ಕೆ ಪ್ರಕೃತಿ, ಮೂಲ ಪ್ರಕೃತಿ, ಜಡ ಪ್ರಕೃತಿ ಇವೆಲ್ಲವೂ ಕೂಡ ಉಪಾದಾನ ಕಾರಣಗಳಾಗಿವೆ. ಆದ್ದರಿಂದ ನಾವು ಪ್ರಕೃತಿಯನ್ನು ಒಪ್ಪಬೇಕು. ಉಪಾದಾನ ಕಾರಣ ಒಪ್ಪಿದ ಮೇಲೆ ಆ ಉಪಾದಾನ ಕಾರಣದಿಂದ ಕಾರ್ಯ ನಡಿಬೇಕಂದ್ರೆ ಅದಕ್ಕೆ ನಿಮಿತ್ತ ಕಾರಣ ಒಂದು ಬೇಕೇ ಬೇಕು. ನಿಮಿತ್ತ ಕಾರಣ ಎಫಿಷಿಯಂಟ್ ಕಾಸ್ ಬೇಕು. ಎಫಿಷಿಯಂಟ್ ಕಾಸ್ ಅನ್ನುವುದು ಈ ಜೀವ ಪರಮಾತ್ಮರ ರೂಪದಲ್ಲಿ ಜೀವನು ಅವನು ಅಸ್ವತಂತ್ರನಾದ ಒಂದು ಎಫಿಷಿಯಂಟ್ ಕಾಸ್. ಪರಮಾತ್ಮ ನಿಜವಾದ ಎಫಿಷಿಯಂಟ್ ಕಾಸ್ ಅವನೇ ನಿಮಿತ್ತ ಕಾರಣ ಆಗಿದ್ದಾನೆ. ಆದ್ದರಿಂದ ಅವನು ನಿಜವಾದ ಎಫಿಷಿಯಂಟ್ ಕಾಸ್ ಅವನೇ ಆಗಿದ್ದಾನೆ. ಆದ್ದರಿಂದ ಆ ಜೀವ ಪರಮಾತ್ಮರ ಒಂದು ಅವಶ್ಯಕತೆ, ನಾವು ಲೋಕದಲ್ಲಿ ಕೂಡ ಯಾವುದೊಂದು ಕಾರ್ಯ ನಡಬೇಕಂದ್ರೆ ಒಂದು ಚೇತನ ಶಕ್ತಿ ಬೇಕಾಗಿದೆ. ಆದ್ದರಿಂದ ಹೀಗೆ ಈವನ್ ಗಾಳಿ ಬೀಸುತ್ತೆ ಇಂತಹ ಕೆಲಸಗಳಲ್ಲಿ ಕೂಡ ಅಲ್ಲಿ ಚೇತನ ಶಕ್ತಿಗೆ ಅಭಿಮಾನಿ ದೇವತೆಗಳ ಚೇತನರಾಗಿ ಅಲ್ಲಿ ಇದ್ದಾರೆ. ಅದಕ್ಕೆ ಗಾಳಿ ಬೀಸೋದಕ್ಕೆ ಇಟ್ ಡಸಂಟ್ ಹ್ಯಾವ್ ಇಟ್ಸ್ ಓನ್ ಬ್ರೈನ್. ಒಂದು ಪ್ರಕೃತಿಯ ಕಾರ್ಯಗಳೆಲ್ಲ ನಡೀತಾ ಇದೆ ಅಂದರೆ ಪ್ರಕೃತಿ ಡಸ್ ನಾಟ್ ಹ್ಯಾವ್ ಇಟ್ಸ್ ಓನ್ ಬ್ರೈನ್. ಅದಕ್ಕೆ ಒಳ ಹಿನ್ನೆಲೆಯಲ್ಲಿ ಒಂದು ಬ್ರೈನ್ ಇದ್ದೇ ಇರಬೇಕು. ಆದ್ದರಿಂದ ಈ ಪ್ರಪಂಚದಲ್ಲಿ ಕೂಡ ನಾವು ನಮಗೆ ಕಾಣಿಗೆ ಕಾಣಿಸುವಂಥದ್ದು ಈ ವಿಧವಾಗಿ ಪ್ರಕೃತಿ, ಜೀವ, ಈಶ್ವರ ಮೂರರ ಅವಶ್ಯಕತೆ ಪ್ರತಿಯೊಂದರಲ್ಲಿಯೂ ಕಾಣಿಸಿಬರುತ್ತೆ. ಆದ್ದರಿಂದ ಮೂರನ್ನು ಒಪ್ಪುವುದು ದಟ್ ಈಸ್ ಬೇಸಿಕ್ ನೀಡ್, ನೆಸೆಸಿಟಿ ಆಗಿದೆ ಅನ್ನೋದನ್ನು ನಾವು ದೃಷ್ಟಿಯಲ್ಲಿಟ್ಟುಕೋಬೇಕು. ಅಷ್ಟೇ ಅಲ್ಲದೆ ಈ ಪಂಚಭೂತಗಳು ಇದೆಯಲ್ವಾ, ಈ ಪಂಚಭೂತಗಳಿಂದ ವಿಶ್ವ ಹುಟ್ಟಬಹುದು ಮತ್ತು ಪ್ರಕೃತಿ ಯಾಕೆ. ಸೊ ಪಂಚಭೂತಗಳಿದ್ದರೆ ಸಾಕು, ಪ್ರಕೃತಿ ಅಂತ ಬೇರೆದು ಇನ್ನೊಂದು ವಸ್ತು ಬೇಕಾಗಿಲ್ಲ ಅಂದರೆ ಈ ಪಂಚಭೂತಗಳಲ್ಲಿಂದ ಬರುತ್ತೆ. ಸೊ ಪಂಚಭೂತಗಳನ್ನು ಒಪ್ಪುತ್ತೀವಿ ಪ್ರಕೃತಿ ಒಪ್ಪೋದಿಲ್ಲ, ಪ್ರಕೃತಿ ಒಪ್ಪುತ್ತೀವಿ ಪಂಚಭೂತಗಳು ಒಪ್ಪೋದಿಲ್ಲ, ಈ ತರಹ ಹೇಳೋದು ಕೂಡ ಸರಿಯಾದ ಆರ್ಗ್ಯುಮೆಂಟ್ ಅಲ್ಲ. ಯಾಕಂದರೆ ಇವು ಕೂಡ ಕಾರ್ಯಕಾರಣವಾದ ಚೈನ್ ಪ್ರಾಸೆಸ್ ಅಂತೀವಿ ನೋಡ್ರಿ, ಕಾಸ್ ಅಂಡ್ ಎಫೆಕ್ಟ್ ಚೈನ್. ಸೊ ಒಂದು ಕಾಸಿಂದ ಒಂದು ಎಫೆಕ್ಟ್ ಬರುತ್ತೆ, ಆ ಎಫೆಕ್ಟಿಂದ ಇನ್ನೊಂದು ಕಾಸ್, ಇಲ್ಲ ಒಂದು ಎಫೆಕ್ಟ್ ನಡೀತು ಅಂದರೆ ಅದಕ್ಕೆ ಒಂದು ಕಾಸ್ ಇರಬೇಕು, ಆ ಕಾಸಿಗೆ ಒಂದು ಎಫೆಕ್ಟ್ ಇರಬೇಕು, ಆ ಎಫೆಕ್ಟ್ಗೆ ಒಂದು ಕಾಸ್ ಇರಬೇಕು. ಹೀಗೆ ಕಾಸ್ ಅಂಡ್ ಎಫೆಕ್ಟ್ ಚೈನ್, ಆ ಚೈನ್ ಪ್ರಾಸೆಸ್ನಲ್ಲಿ ಪ್ರಪಂಚದಲ್ಲಿ ಎಲ್ಲ ಕಡೆ ನಾವು ಕಾಣ್ತೀವಿ. ಸೊ ದಟ್ ಕೈಂಡ್ ಆಫ್ ಎ ಚೈನ್ ಇದ್ದೇ ಇರಬೇಕು ಅಂಥೇಳಿ. ಸೊ ಅಷ್ಟೇ ಅಲ್ಲದೆ ಇನ್ನೂ ಇತರ ಪ್ರಶ್ನೆಗಳು, ಸತ್ವರಜಸ್ತಮೋ ಗುಣಗಳು ಯಾಕೆ ಬೇಕು, ಸತ್ವರಜಸ್ತಮೋ ಗುಣಗಳು ಗುಣತ್ರಯ ಯಾಕೆ ಬೇಕು ಅಂಥೇಳಿ ಇತ್ಯಾದಿ ಪ್ರಶ್ನೆಗಳು, ಅನೇಕ ಪ್ರಶ್ನೆಗಳು ಬರುತ್ತೆ. ಆ ಗುಣತ್ರಯಗಳಿರುವ ಪ್ರಕೃತಿ ಇದೆ ಅಂತ ಇದಕ್ಕೆ ನಾವು ಯಾಕೆ ಒಪ್ಪಬೇಕಾಗಿದೆ, ಈಶ್ವರನು ಯಾಕೆ ಬೇಕಾಗಿದೆ, ಹೀಗೆ ಅನೇಕ ಪ್ರಶ್ನೆಗಳು ನಮಗೆ ಬರಬಹುದು ಈ ವಿಷಯದಲ್ಲಿ. ಸೊ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನಗಳು ಹೇಗೆ ಅಂತ ಹೇಳಿದರೆ, ನಮಗೆ ಪ್ರತ್ಯಕ್ಷದಿಂದ ಕಾಣುವ ವಸ್ತುಗಳಿಂದ ಯಾವುದು ಸರಿ ಅಂತ ನಮಗೆ ಗೊತ್ತಾಗತ್ತೆ. ಅದಕ್ಕೆ ಅನುಗುಣವಾಗಿಯೇ ಅದೇ ದಾರಿಯಲ್ಲಿಯೇ ನಮಗೆ ಶಾಸ್ತ್ರಗಳು ಅನುಪ್ರಮಾಣ ಶಬ್ದ ಪ್ರಮಾಣಗಳು ಕೂಡ ಭಗವಂತನನ್ನು ಜೀವನನ್ನು ಜಡವನ್ನು ವರ್ಣನೆ ಮಾಡಿ ನಿರ್ದೇಶ ಮಾಡಿ ಹೇಳ್ತಾ ಇದೆ. ಆ ಕಾರಣದಿಂದ ಈ ಪ್ರತ್ಯಕ್ಷ ಆಮೇಲೆ ಶಬ್ದ ಪ್ರಮಾಣಗಳು ಒಂದಕ್ಕೆ ಒಂದು ಅನುಗುಣವಾಗಿದೆ. ಅದಕ್ಕೆ ತಕ್ಕಂತೆಯೇ ಅನುಪ್ರಮಾಣ ಇವೆರಡನ್ನೂ ಕೂಡ ಉಪಯೋಗಿಸಿಕೊಂಡು ನಾವು ಏನೇನು ನಿರ್ಧಾರ ಮಾಡಬಹುದು ಅನ್ನುವುದಕ್ಕೆ ಸಹಕಾರಿಯಾಗಿ ಅನುಪ್ರಮಾಣ ಇದೆ. ಈ ವಿಧವಾಗಿ ಈ ಮೂರು ವಿಧವಾದ ಪ್ರಮಾಣಗಳಿಂದ ಏನೇನು ಸಿದ್ಧವಾಯಿತೋ ಅದನ್ನೆಲ್ಲವನ್ನು ನಾವು ಒಪ್ಪಲೇಬೇಕಾಗಿದೆ ಅನ್ನೋದು. ಇಷ್ಟು ವಿಚಾರಗಳು ಕೂಡ ನಾವು ಈ ಶಬ್ದವನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಬರುತ್ತೆ. ಆದ್ದರಿಂದ ಅದೆಲ್ಲವನ್ನು ನಾನು ಜಸ್ಟ್ ಮುಂದೆ ಇಟ್ಟಿದ್ದೀನಿ. ಸೊ ಪ್ರಾಬ್ಲಿ ಅನೇ ದೇರ್ ಮೇ ಬಿ ಲಾಟ್ ಆಫ್ ಕ್ವಶನ್ಸ್, ನೀವೇನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ರೀ. ಹರೇ ಶ್ರೀನಿವಾಸ, ಶ್ರೀಕೃಷ್ಣ ಅರ್ಪಣಮಸ್ತು.